ಪೇಳುವೆ ಪರಮ ಭಗವತ್ ಭಕ್ತರಿದನ್ನು ಆಧರದಿ ಕೇಳುವುದು. ನಾಳೆ ಬರುವಂತಹ ದ್ವಾದಶಿಗೆ ಕಾರ್ತಿಕ ಮಾಸ ಐ ಮೀನ್ ಅಶ್ವಿಜ ಮಾಸ ದ್ವಾದಶಿಗೆ ಗೋವತ್ಸ ದ್ವಾದಶಿ ಅಂತ ಹೆಸರು. ಇವತ್ತು ಶುರು ಆಗತ್ತೆ ಇಡೀ ಫೆಸ್ಟಿವಲ್ಸ್ ಎಲ್ಲ ಶುರು ಆಗತ್ತೆ ಕಾರ್ತಿಕ ಮಾಸಕ್ಕೆ ಮುಂಚೆನೆ ಇದು ಶುರು ಆಗತ್ತೆ. ಏನ್ ಮಾಡ್ತೀವಿ ಅಂದ್ರೆ ಬೇಸಿಕಲಿ ಆಕಳು ಅದು ಗೋ ವತ್ಸ ಆಕಳು ಕರು ಎರಡನ್ನು ಒಟ್ಟಿಗೆ ಪೂಜೆ ಮಾಡೋದಿದು. ಇದು ಮಾಡೋವಾಗ ಇದಕ್ಕೆ ಏನ್ ಸ್ಮರಣೆ ಮಾಡ್ಬೇಕಂದ್ರೆ ಈ ಆಕಳು ಸಮುದ್ರ ಮಥನ ಕಾಲದಲ್ಲಿ ಶಿರೋಧಾರ್ಣವ ಸಂಭೂತೆ ಅಂತ ಸುರಭಿಯನ್ನ ಪ್ರಾರ್ಥನೆ. ಶಿರೋಧಾರ್ಣವ ಸಂಭೂತೆ ಸುರ ಅಸುರ ನಮಸ್ಕೃತೆ ಎಲ್ಲರಿಂದಲೂ ಸೇವೆ ಕೊಳ್ಳುತ್ತಾಳ ಅವಳು. ಅಂದ್ರೆ ಸುರಭಿಯಲ್ಲಿ ಇರುವಂತ ಸುರಭಿ ನಾಮಕ ಭಗವಂತನಿಗೆ ಪ್ರಾರ್ಥನಾ. ಸೊ ಹೇಳಿ ಸರ್ವ ದೇವ ಮಾತ ಎಲ್ಲ ದೇವತೆಗಳಿಗೆ ಎಲ್ಲರಿಗೂ ತಾಯಿಯಾದವಳು ಅರ್ಘ್ಯಂ ನಮೋಸ್ತುತೆ ಅಂತ ಹೇಳಿ ಹಾಲಿನಿಂದನೇ ಇದಕ್ಕೆ ಅರ್ಘ್ಯ ಕೊಡಬೇಕು. ಸೊ ಈ ಆಕಳು ಧ್ಯಾನ ಮಾಡುವಾಗ ಹೇಗೆ ಧ್ಯಾನ ಮಾಡೋದು ಅಂದ್ರೆ ನಾವು ದಿನಾಗ್ಲೂ ಗೋಗ್ರಾಸ ನಮ್ಗೆ ಇಡಕ್ ಆಗೋದಿಲ್ಲ ಅಂದ್ರೆ ಅವತ್ತು ಹೇಳಿದೆ ಸುರಭಿ ಅದು ತುಳಸಿಯಲ್ಲಿ ನಾವು ಬರೀ ತುಳಸಿ ಪೂಜೆ ಮಾಡೋದಿಲ್ಲ. ತುಳಸಿಯಲ್ಲಿ ಒಂದು ಕೃಷ್ಣನ ಪ್ರತಿಮೆ ಇಡ್ತೀವಿ. ಆ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಒಂದು ಆಕಳನ್ನು ಕರು ಸಹಿತ ಆಕಳನ್ನು ಇಡ್ತೀವಿ ನಾವು. ಸೊ ಅಲ್ಲಿ ನಾವು ನಮ್ಗೆ ಗೋಗ್ರಾಸ ಕೊಡಕ್ಕೆ ಆಗೋದಿಲ್ಲ ನಮ್ಮ ಈ ಪರಿಸ್ಥಿತಿಯಲ್ಲಿ. ಇದು ಬಂದು ನಮ್ಗೆ ಭಂಡಾರ ಕೃಷಿಗಳು ಅವರೇ ಒಂದ್ಸತಿ ಇದನ್ನ ಹೇಳಿದ್ರು. ಅದು ಹೇಗ್ ಮಾಡ್ಬೇಕು ಅಂದ್ರೆ ಅಲ್ಲೇ ಗೋಗ್ರಾಸ ಕೊಡ್ತೀನಿ ಅಂತ ಮನಸ್ಸಿನಲ್ಲಿ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಅಂತ ಹೇಳ್ತಾರಲ್ಲ ಹಾಗೆ ನಮ್ಗೆ ಯಾವ ವಸ್ತು ನಮ್ಮ ಪರಿಸರದಲ್ಲಿ ಅಲ್ಲಿ ನಮ್ಮ ಇಲ್ಲವೋ ಅದನ್ನ ಮನಸ್ಸಿನಿಂದ ನಿರ್ಮಾಣ ಮಾಡ್ಕೋಬೇಕು. ಆ ನಿರ್ಮಾಣ ಮಾಡಿಕೊಂಡ ಆ ಪದಾರ್ಥದಲ್ಲಿ ಆ ಭಗವಂತ ಇವಾಗ ಗೋಗ್ರಾಸ ಮನಸ್ಸಲ್ಲಿ ಒಂದು ಧ್ಯಾನ ಮಾಡಿ ಆ ರೂಪದಲ್ಲಿ ಭಗವಂತನನ್ನ ಧ್ಯಾನ ಮಾಡಿ ಆಕಳಿಗೆ ನೀರು ದ್ವಾರ ನೀರಲ್ಲಿ ಎಲ್ಲ ತೀರ್ಥಾಭಿಮಾನಿಗಳು ಇರ್ತಾರೆ ಲಕ್ಷ್ಮೀದೇವಿಯೂ ಇರ್ತಾಳೆ. ಅವಾಗ ಸುರಭಿ ವೈಷ್ಣವಿ ಮಾತ ನಿತ್ಯಂ ವಿಷ್ಣು ಪದಸ್ಥಿತ ನಿತ್ಯವೂ ನೀನು ವಿಷ್ಣುವಿನ ಪದದಲ್ಲೇ ನಿನ್ನ ಮನಸ್ಸಿರತ್ತಂತ. ಅದಕ್ಕೆ ನಾವು ತುಳಸಿಯಲ್ಲಿ ಆ ಕೃಷ್ಣನ ಜೊತೆಯಲ್ಲಿ ಇದಿಟ್ಟು ಬಿಟ್ರೆ ತುಳಸಿ ಈ ಆಕಳು ಅವನು ಕೃಷ್ಣನ ಸುರಭಿ ಬಂದು ಸುರಭಿ ಎಂಬೋ ಈ ಗೋ ಮಾತೆ ಕೃಷ್ಣನ ಪದ ಸಮೀಪದಲ್ಲೇ ಇರ್ತಾಳೆ. ಕೃಷ್ಣ ಬಂದು ಕೃಷ್ಣ ಏನು ಉತ್ತಾಂದಾಸಿಯಾಗ ಆದಾಗ ಏನಾಗತ್ತಂದ್ರೆ ಕೃಷ್ಣ ಬಂದು ಆ ತುಳಸಿಯ ಬುಡಕ್ಕೆ ನಾವು ಪೂಜೆ ತುಳಸಿ ಬುಡಕ್ಕೆ ನಾವು ಪೂಜೆ ಮಾಡೋದು. ತುಳಸಿ ಬುಡದಿಂದ ಅವನು ಹೇಳ್ತಾನಂತ ಅದು ವಿಶೇಷ. ಸೊ ಅಲ್ಲೇ ಪೂಜೆ ಅಲ್ಲೇ ಕೊಡೋದು ಅಲ್ಲೇ ಇಟ್ಟು ಸುರಭಿ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದಸ್ಥಿತ ಗೋಗ್ರಾಸಂ ತೂ ಮಯಾ ದತ್ತಂ ನಾನು ಗೋಗ್ರಾಸವನ್ನು ನಾನು ಕೊಡ್ತೀನಿ ಅಂದ್ರೆ ನಮ್ಮ ಕೈಯಿಂದ ಕೊಡುವಾಗ ಜ್ಞಾಪಕ ಬಂದ್ಬಿಡ್ಬೇಕು ಕೈಯಿನಿಂದ ಬ್ರಹ್ಮದೇವರು ಈ ತರ ದೇವತೆಗಳು ದ್ವಾರವಾಗ ನಾವೇ ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಅದನ್ನು ದೇವರೇ ಜ್ಞಾಪಕ ಮಾಡ್ಕೊಂಡು ನೆನಪು ಮಾಡಿಕೊಂಡು ಕೊಡಬೇಕು. ಮಯಾ ದತ್ತಂ ಸುರಭಿ ಪ್ರತಿಗೃಹ್ಯತಾಂ ಸುರಭಿ ಮಾತಾಯೇ ನೀನು ತೊಕ್ಕೋ ಅಂತ ಸುರಭಿಗೆ ಕೊಡ್ಬೇಕಂತ ಕೊಟ್ಟು ಆವತ್ತಿನ ದಿವಸ ಎಸ್ಪೆಷಲಿ ನಾಳೆ ದಿನಾಗ್ಲೂ ಚಿಂತನೆ ಮಾಡಿದ್ರೆ ಒಳ್ಳೇದೇ. ನಾಳೆ ಸ್ಪೆಸಿಫಿಕ್ ಆಗಿ ಏನ್ ಚಿಂತನೆ ಮಾಡ್ಬೇಕಂದ್ರೆ ಈ ಗಂಡಸರೆಲ್ಲ ಗೋಸಾವಿತ್ರಿ ಎಂಬ ಒಂದು ಸೂಕ್ತವನ್ನ ಹೇಳ್ತಾರಂತ. ನಾವು ಸ್ತ್ರೀಗಳು ಅದನ್ನೇ ಟ್ರಾನ್ಸ್ಲೇಷನ್ ಅದು ಹೇಗಿರುತ್ತೆ ಅಂದ್ರೆ ಈ ಗೋವಿನಲ್ಲಿ ಅಲ್ಲಿ ನಾವು ಗೋಮಾತಾ ಇರ್ತಾಳಲ್ಲ ಅವಳು ಬಾಯಿಂದ ಅವಳ ಶ್ವಾಸ ಅವಳು ಬ್ರೀತಿಂಗ್ ಅಂತ ಇರತ್ತಲ್ಲ ಅದನ್ನಲ್ಲಿ ಎಲ್ಲ ವೇದಗಳು ಅಲಾಂಗ್ ವಿತ್ ವೇದಾಂಗಗಳು ಷಡಾಂಗಗಳು ವೇದಕ್ಕೆ ಉಂಟು ಅಂತ ಹೇಳ್ತಾರಲ್ಲ ಅದೇ ಕಲ್ಪ ನಿರುಕ್ತ ಆಮೇಲೆ ವ್ಯಾಕರಣ ಮುಂತಾದೆಲ್ಲ ಇರತ್ತಲ್ಲ ವೇದದ ಅಂಗಗಳು ಅದೆಲ್ಲ ಅವ ಆಕಳನ್ನ ಶ್ವಾಸದಿಂದ ಬರತ್ತಾ ಅಂಬೋ ಚಿಂತನೆ. ಮತ್ತು ಈ ಆಕಳ ಏನ್ ಹೇಳೋದು ಅದಕ್ಕೆ ಹಾರ್ನ್ಸ್ ತರ ಇರುತ್ತಲ್ಲ ಚಿಕ್ಕ ಚಿಕ್ಕದು ಅದಲ್ಲಿ
ಕೇಶವ ನಾಮಕ ಪರಮಾತ್ಮವನ್ನ ಧ್ಯಾನ ಮಾಡಬೇಕು. ಆಮೇಲೆ ಆ ಶಿರದಲ್ಲಿ ತಲೆ ಪೋರ್ಷನ್ ಅಲ್ಲಿ ಬ್ರಹ್ಮದೇವರ ಧ್ಯಾನ ಮಾಡಬೇಕು. ಅಲ್ಲಿ ಆ ಸುರಭಿಯನ್ನ ತಲೆಯಲ್ಲಿ ಅವರೇ ನೆಲೆಸಿದ್ದಾರಂತ ಚಿಂತನೆ ಮಾಡಬೇಕು. ಆಮೇಲೆ ಆ ಫೋರ್ಹೆಡ್ ಅಂದ್ರೆ ನೆತ್ತಿ ಭಾಗದಲ್ಲಿ ಅಲ್ಲಿ ರುದ್ರದೇವರ ಚಿಂತನೆಯನ್ನ ಮಾಡಬೇಕು. ಆಮೇಲೆ ಆ ವರುಣ ದೇವರನ್ನ ಕುತ್ತಿಗೆಯಲ್ಲಿ ನೆನಪು ತಂದು ಕೊಡಬೇಕು. ಆಮೇಲೆ ಮತ್ತು ಅಶ್ವಿನಿ ದೇವತೆಗಳನ್ನ ಕಿವಿಯಲ್ಲಿ ಅಶ್ವಿನಿ ದೇವತೆಗಳು, ಕಣ್ಣಲ್ಲಿ ಸೂರ್ಯ ಚಂದ್ರರು, ಆಮೇಲೆ ಹೃದಯದಲ್ಲಿ ಅಗ್ನಿ, ಆಮೇಲೆ ಆಕಳ ಒಂದು ಹೊಟ್ಟೆಯಲ್ಲಿ ಧರಾದೇವಿ ಭೂದೇವಿಯನ್ನ ಪ್ರತ್ಯೇಕ ಸ್ಮರಣೆ ಮಾಡಬೇಕು. ಯಾಕಂದ್ರೆ ನರಕ ಚತುರ್ದಶಿ ಅದೆಲ್ಲ ಬರೋದು ಆ ಭೂದೇವಿಯ ಕಥೆಯ ಬರುತ್ತ. ಸೊ ಧರಾದೇವಿಯನ್ನ ಚಿಂತನೆ ಮಾಡಬೇಕು. ಆಮೇಲೆ ಅಂತರಿಕ್ಷದಲ್ಲಿ ಇರುವಂತ ದೇವತೆಗಳೆಲ್ಲ ಆ ಹೊಟ್ಟೆ ಅಂದ್ರೆ ಏನು ಟಮ್ಮಿ ಅದೇನ್ ಹೇಳೋದು ನಾಭಿಯಲ್ಲಿ ಚಿಂತನೆ ಮಾಡಬೇಕು. ಮತ್ತು ಇಡೀ ಒಂದು ನದಿಗಳು ಮುಂತಾದೆಲ್ಲ ವೇರಿಯಸ್ ಒಂದು ಅವಯವಗಳಲ್ಲಿ ಚಿಂತನೆ ಮಾಡಬೇಕು. ಆಮೇಲೆ ಲಕ್ಷ್ಮಿಯಲ್ಲಿ ಗೊತ್ತು ಲಕ್ಷ್ಮಿ ಬಂದು ಆ ಒಂದು ಗೋಮಯದಲ್ಲಿ ಚಿಂತನೆ ಮಾಡಬೇಕು. ಆಮೇಲೆ ಗೋಮೂತ್ರದಲ್ಲಿ ಎಲ್ಲ ಸರ್ವ ಅಭಿಮಾನಿ ದೇವತೆಗಳನ್ನು ಆ ಗೋಮೂತ್ರದಲ್ಲಿ ಚಿಂತನೆ ಮಾಡಬೇಕು. ಗಂಧರ್ವರನ್ನ ಏನ್ ಹೇಳೋದು ಕಾಲು ತುದಿ ಪೋರ್ಷನ್ ಅಲ್ಲಿ ಗಂಧರ್ವ ಮತ್ತು ನಾಗರನ್ನ ಚಿಂತನೆ ಮಾಡಬೇಕು, ಅಪ್ಸರಸನ್ನ ಚಿಂತನೆ ಮಾಡಬೇಕು. ಆಮೇಲೆ ಮೇಘಮಂಡಲ ದೇವತೆಗಳಲ್ಲೆಲ್ಲ ಬೆನ್ನಿನಲ್ಲಿ ಚಿಂತನೆ ಮಾಡಬೇಕು. ಋಷಿಗಳನ್ನ ಆ ಗೋವಿನಲ್ಲಿ ಇರುವಂತ ಒಂದು ಕೇಶದಲ್ಲಿ ಒಂದು ಹೇರ್ ಹೇಳ್ತೀವಲ್ಲ ಅಲ್ಲಿ ಚಿಂತನೆ ಮಾಡಬೇಕು. ಆ ಚರ್ಮ ಗೋ ಚರ್ಮದಲ್ಲಿ ಪ್ರಜಾಪತಿಯನ್ನ ಚಿಂತನೆ ಮಾಡಬೇಕು. ಆಮೇಲೆ ಇಡೀ ಗೋವಿನಲ್ಲಿ ಕೇಶವನಾಮಕ ಪರಮಾತ್ಮವನ್ನ ಚಿಂತನೆ ಮಾಡಬೇಕು. ಸೊ ಹೀಗೆ ಅವತ್ತು ನಾಳೆ ಒಂದು ದಿವಸನಾರ ಅಟ್ಲೀಸ್ಟ್ ಒಂದು ಸಮಗ್ರ ಚಿಂತನೆ ಮಾಡಿದ್ರ ಪುಣ್ಯ ಸಿಕ್ಕತ್ತ. ಗೋ ಆದ್ಮೇಲೆ ಅವತ್ತು ಏನ್ ಮಾಡೋದು ಅಂದ್ರ ಇದಕ್ಕೆ ದೇವರ ಮುಂದೆ ನಾವು ಅಷ್ಟದಳ ಕಮಲವನ್ನ ನಮ್ಮ ಹೃದಯದಲ್ಲಿ ನಾವು ಚಿಂತನೆ ಮಾಡುವಂತ ಈ ಅಷ್ಟದಳ ಕಮಲವನ್ನ ರಂಗೋಲಿ ಹಾಗೆ ಬಿಡಿಸಬೇಕು. ರಂಗೋಲಿಯಾಗೆ ಬಿಡಿಸಿ ಆ ಸೆಂಟರ್ ಪೋರ್ಷನ್ ಅನುಗ್ರಹ ಶಕ್ತಿ ಅಂತ ಹೇಳ್ತಾರೆ ಅದಕ್ಕೆ, ಅಲ್ಲಿ ಆಧಾರ ಶಕ್ತಿ ಅನುಗ್ರಹ ಶಕ್ತಿ ಅಂತ ಹೇಳ್ತಾರೆ, ಆ ಸೆಂಟರ್ ಪೋರ್ಷನ್ ಎಂಟದಳ ಕಮಲ ಸೆಂಟರ್ ಅಲ್ಲಿ ಒಂದು ದೀಪವನ್ನ ಇಡಬೇಕು. ಆದ್ರ ಒಂದೊಂದು ದಳ ಕೊನೆಯಲ್ಲಿನು ಅಷ್ಟದಳ ಕೊನೆಯಲ್ಲೂ ಚಿಕ್ಕ ಚಿಕ್ಕ ಒಂದು ದೀಪನ ಇಟ್ಟರೆ ಅದು ಒಳ್ಳೇದೇ. ಇದೆಲ್ಲ ಮಾಡಿದ ಮೇಲೆ ಇನ್ನೊಂದು ಮಾಡಬೇಕು. ಇದು ಒಂದು ಗೋವತ್ಸ ದ್ವಾದಶಿ ಆಗತ್ತೆ, ಮತ್ತು ನೆಕ್ಸ್ಟ್ ಬರೋದು ತ್ರಯೋದಶಿ ನೀರ್ ತುಂಬ ಹಬ್ಬ. ಅದು ಬೇಕಾದ್ರೆ ನಾಳೆ ನೋಡ್ಬೋದು ನಾವು. ಅಲ್ಲಿ ವಿಶೇಷವಾಗಿ ಏನ್ ಮಾಡ್ಬೇಕಂದ್ರೆ ತ್ರಯೋದಶಿಯಲ್ಲಿ ನೀರ್ ತುಂಬ ಹಬ್ಬ ಹೇಗ್ ಬರುತ್ತೆ ಅಂದ್ರೆ ನಮ್ಗೆ ಈ ಸ್ಮರಣೆ ಗಂಗೆಯ ಸ್ಮರಣೆಯನ್ನ ತಂದುಕೋಬೇಕು. ಗಂಗೆಯ ಸ್ಮರಣೆ ಹೇಗೆ ತಂದುಕೋಬೇಕಂದ್ರೆ ಗಂಗೆ ಉತ್ಪತ್ತಿ ನಮ್ಗೆ ಗೊತ್ತಿರೋದೆ. ಗಂಗೆ ಬಂದು ಫಸ್ಟ್ ಭೂಮಿಗೆ ಮುಟ್ಲಕ್ಕೆ ಮುಂಚೆ ಅಲಕನಂದ ಅಂತ ಬರ್ತಾಳ ಅವಳು. ಅಲಕನಂದ ಅಂಬೋಳು ಅವಳು ಮೇರು ರಾಜನಿಗೇನು ಹಿಮವಾನಿಗೇನು ಮನೋರಮ, ಮೇರುವಿನ ಮಗಳು ಮನೋರಮ, ಆ ಮನೋರಮೆಗೇನು ಹಿಮವಂತನಿಗೇನು ಮಗಳಾಗ ಹುಟ್ಟಿದ್ದಾಳೆ ಈ ಅಲಕನಂದ. ಸೊ ಇವಳ ಹೆಸರೇ ಅಲಕಾಂ ನಂದಯತಿ. ಅಲಕಾನಾಂ ಅಂದ್ರೆ ಎಲ್ಲರನ್ನು ಒಂದು ಋಷಿ ಆರ್ ಸಾತ್ವಿಕರಿಗೆ ಆನಂದವನ್ನ ಕೊಡುವಳು ಅಂತ ಬರ್ತಾಳ. ಅಲಕನಂದ ಅಂಬೋ ಹೆಸರಂತ ಬರ್ತಾಳ. ಬಂದ ಮೇಲೆ ಅವಳಲ್ಲಿ ಏನಾಗ್ತಾಳೆ, ಇದೆ ಮೇರು ಪರ್ವತ ಹಿಮವಾನ್ ಮಗಳು ಇನ್ನೊಬ್ಳು ಸಾಕ್ಷಾತ್ ಪಾರ್ವತಿ ದೇವಿ. ಆ ಪಾರ್ವತಿ ದೇವಿಯನ್ನು ಈ ಅಲಕನಂದ ಅಲ್ಲಿ ಸೇರ್ಕೊಳ್ತಾಳಂತ. ಫಸ್ಟ್ ಅಲಕನಂದ ಅಲ್ಲಿ ಬರಲ್ಲ ಅವಳು, ಆಮೇಲೆ ಅವಳು ಸೇರ್ಕೊಂಡಾಗೆ ಅದೇ ಅಲಕನಂದವನ್ನ ನಾವು ಮಂದಾಕಿನಿ ಅಂತ ಕರಿತೀವಿ. ಅವಳು ಮೆಲ್ಲ ಬರ್ತಾಳಂತ. ಮಂದಾಕಿನಿ ಬರೋವಾಗ ದೇವತೆಗಳೆಲ್ಲ ನೋಡ್ತಾರೆ ಅಲ್ಲಿ ಗಂಗೆ ಮಾತ್ರ ಅಲ್ಲ, ಗಂಗೆ ಬಂದು ಈ ದೇವತೆಗಳಿಗಿಂತ ಕೆಳಗಿನ ಕಕ್ಷೆ. ಬಟ್ ಅಲ್ಲಿ ಮಂದಾಕಿನಿಯಾಗಿ ಬರೋವಾಗ ಪಾರ್ವತಿ ಸನ್ನಿಧಾನ ಬಂದ ತಕ್ಷಣ ಪಾರ್ವತಿ ಬಂದು ಇಂದ್ರನ ಗುರುಗಳು ಆಗ್ತಾವೆ, ಇಂದ್ರನಿಗೆ ಪಾರ್ವತಿ ಗುರು. ಸೊ ಅವಳನ್ನು ನೋಡಿ ಆ ದೇವತೆಗಳೆಲ್ಲ ಮಂದಾಕಿನಿಯನ್ನ ನಮಸ್ಕಾರ ಮಾಡಿ ತಮ್ಮ ಮನೆಗೆ ಕರೆಸ್ತಾರಂತೆ. ಅಲ್ಲಿಂದ ಅವಳು ಕೆಳಗೆ ಬರ್ತಾಳ. ಭಗೀರಥನ ಪ್ರಾರ್ಥನೆಗೆ ಒಲಿದು ಅವಳು ಕೆಳಗೆ ಬರ್ತಾಳೆ. ಶಿವ ರುದ್ರನ ಮೂಲಕವಾಗಿ ಅವಳು ಕೆಳಗೆ ಬರ್ತಾಳೆ. ಕೆಳಗೆ ಬರೋವಾಗ ಅವಳು ಗಂಗಾ ಅಂತ ಕರೆಸಲ್ಪಡ್ತಾಳ. ಈ ಗಂಗಾಗೆ ವಿಶೇಷ ಏನಂದ್ರ ಗಾಂ ಗಮಯತಿ, ಏನು ಅವಳು ತೆಗಿತಾಳೆ ಅಂದ್ರೆ ಪಾಪವನ್ನ, ಪಾಪವನ್ನ ತೆಗಿಯೋ ಕೆಪಾಸಿಟಿ ಆ ಗಂಗೆಗೆ ಬರತ್ತಂತ. ಸೊ ಅದಕ್ಕೆ ನಾವು ಯಾವಾಗ್ಲೂ ಪೂಜೆ ಏನೇ ಮಾಡುವಾಗ ಗಂಗಾ 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 ಅಂತ ಹೇಳಿದ್ರು ಅವಳು ಅಲ್ಲಿ ನಮ್ಮಲ್ಲಿ ಬಂದು ನಮ್ಮ ಪಾಪವನ್ನ ತೆಗಿತಾಳೆ ಅಂತ, ಪಾಪವನ್ನ ತೆಗಿಲುತ್ತಾಳೆ. ಯಾಕೆಂದ್ರೆ ನಾವು ಸಜ್ಜನರಾಗಿ ಇದ್ರನು ನಮ್ಮ ಸಾಧನೆಗೆ ನಮ್ಗೆ ಪ್ರತಿಬಂಧಕವಾಗಿರುವುದು ಈ ಪಾಪಗಳಿರುತ್ತೆ, ಆ ಪಾಪಗಳು ಹೋಗ್ಬೇಕು. ಸೊ ಇದಕ್ಕೆ ನಾವು ಆ ನೀರು ತುಂಬ ಹಬ್ಬ ಅಂತ ಅವತ್ತು ವಿಶೇಷವಾಗಿ ಗಂಗೆಯ ಸನ್ನಿಧಾನ ಬಿಸಿ ನೀರಿಲೂ ಇರತ್ತಂತ, ಅದಕ್ಕೆ ನಾವು ಬಿಸಿ ನೀರು ಗಂಗೆ ನೀರು ತುಂಬೋದು, ನೀರು ತುಂಬಿ ಅದರಲ್ಲಿ ಗಂಗೆಯಲ್ಲಿ ಇರುವಂತ ಆ ಮಾಧವನಿಗೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಎಲ್ಲ ಅದಕ್ಕೆ ಅಲಂಕಾರ ಎಲ್ಲ ಮಾಡ್ತೀವಿ. ಸೊ ಅದು ನೀರು ತುಂಬ ಹಬ್ಬ. ಅದ್ರ ಜೊತೆಲಿ ಇನ್ನೊಂದು ಮಾಡ್ತೀವಿ, ಏನ್ ಮಾಡ್ತೀವಿ ಅಂದ್ರೆ ಯಮದೀಪ, ಆಕಾಶದೀಪ, ಯಮದೀಪ. ಆಕಾಶದೀಪ ನಾಳೆನೇ ಶುರು ಮಾಡ್ತೀವಿ, ಅದು ಅಷ್ಟದಳ ಕಮಲದಲ್ಲಿ ಇಟ್ಟು ಆಕಾಶದೀಪ ಅಂಬೋದು ಶುರು ಮಾಡ್ತೀವಿ. ಬಟ್ ಇವತ್ತು ತ್ರಯೋದಶಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎರಡು ದೀಪವನ್ನ ಹಚ್ತೀವಿ. ಯಮಧರ್ಮರಾಜನಿಗೆ ಎರಡು ದೀಪ. ಯಾಕೆ ಯಮಧರ್ಮರಾಜನಿಗೆ ಎರಡು ದೀಪ ಅಂದ್ರೆ ಯಮನಿಗೆ ಎರಡು ರೂಪಗಳು ಉಂಟು. ಏನ್ ಎರಡು ರೂಪಗಳು ಅಂದ್ರೆ ಒಂದು ಕಾಲ ರೂಪ, ಇನ್ನೊಂದು ಪಿತೃದೇವತಾ ರೂಪ ಅಂತ. ಏನಂದ್ರೆ ಒಂದು ಯಮಧರ್ಮರಾಜ ಸಾಕ್ಷಾತ್ತಾಗಿ ಬ್ರಹ್ಮನಿಂದ ಹುಟ್ಟಿದ, ಅದಕ್ಕೆ ಅವನು ಬ್ರಾಹ್ಮಣ ವರ್ಗಕ್ಕೆ ಅಭಿಮಾನಿಯಾಗಿನೂ ಇದ್ದಾನೆ. ಇನ್ನೊಂದು ರೂಪ ಏನಾಯ್ತು ಅಂದ್ರೆ ಇನ್ನೊಂದು ರೂಪ ಸೂರ್ಯನಲ್ಲಿ ಹುಟ್ಟುತ್ತಾನೆ, ಸೂರ್ಯ ಸಂಖ್ಯಾ ದೇವಿಯಲ್ಲಿ ಹುಟ್ಟುತ್ತಾನೆ. ಅವನು ಕಾಲ ನಿಯಾಮಕ ಯಮ. ಕಾಲ ನಿಯಾಮಕ ಅಂದ್ರೆ ನಮ್ಗೆ ಪ್ರಸಿದ್ಧ ಎಲ್ಲರಿಗೇನು ನಿರ್ದಾಕ್ಷಿಣ್ಯವಾಗಿ ಯಾವ ಕಾಲ ಬರುತ್ತೋ ಆ ಕಾಲ ಸೆಳೆದುಕೊಂಡು ಹೋಗ್ತಾನಲ್ಲ, ಆ ರೂಪ ಇದು ಕಾಲ ನಿಯಾಮಕ ರೂಪ ಸೂರ್ಯನಲ್ಲಿ ಹುಟ್ಟಿದ್ದು. ಇನ್ನೊಂದು ಸಾಕ್ಷಾತ್ ಬ್ರಹ್ಮನಲ್ಲಿ ಹುಟ್ಟ ರೂಪ, ಅದು ಬಂದು ಧರ್ಮ ರೂಪ. ಆ ಧರ್ಮ ಬಂದು ಅದೇ ನಾವು ಪಿತೃದೇವತಾ ಅಂತ ನಾವು ಪಿತೃ ಉಪಾಸನೆ ಮಾಡುವಾಗ ಮಾಡುವಂತ ರೂಪ. ಸೊ ಅದಕ್ಕೆ ಎರಡು ರೂಪಕ್ಕೇನು ಆ ದೀಪ ಹಚ್ಚಿ, ಆ ಎರಡು ರೂಪ ಮಾತ್ರ ಇಲ್ಲ, ಆ ಯಮನ ಭೃತ್ಯರು, ಭೃತ್ಯರಲ್ಲಿ ಇಂಪಾರ್ಟೆಂಟ್ ಯಾರು ಹೇಳ್ತಾರೆ ಅಂದ್ರೆ ಎರಡು ನಾಯಿಗಳು ಅಂತ ಹೇಳ್ತಾರೆ. ಸ್ವರ್ಗದಲ್ಲಿ ಇರುವಂತ ಎರಡು ನಾಯಿಗಳು ಶ್ಯಾಮ ಶಬಳ ಅಂತ ಅವ್ರಿಗೇನು ಹೆಸರು, ಅವರು ನಾಯಿಗಳು ಅಂತ ಅವ್ರಿಗೇನೂ ರೆಪ್ರೆಸೆಂಟ್ ಮಾಡತ್ತೆ. ಸೊ ಇದಕ್ಕೆ ಎರಡು ದೀಪಗಳನ್ನ ದೇವರ ಮುಂದೆ ಹಚ್ಚಿಟ್ಟು ಆಮೇಲೆ ಹೊರಗಡೆ ಸ್ವಲ್ಪ ನೆಲದಲ್ಲಿ ಇಡಬಾರ್ದು, ಏನೋ ಒಂದು ಪೀಠನ ಒಂದು ಎತ್ತರ ಒಂದು ಜಾಗೆ ಮಾಡಿ ಅಲ್ಲಿ ದಕ್ಷಿಣದಲ್ಲಿ ಯಮಧರ್ಮರಾಜನ ಪಟ್ಟಣ ಇದೆ, ಸಂಯಮೀಪುರ ಪಟ್ಟಣ ಇದೆ, ಅದು ಅಲ್ಲಿ ಅಲ್ಲಿ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಇಡಬೇಕು. ಸೊ ಇದು ನಾಳೆ ತ್ರಯೋದಶಿಯ ವಿಶೇಷ. ಇವಾಗ